ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
Thank you.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕಳ್ಳತನ ಮಾಡಬಾರದು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ 10 ಆಜ್ಞೆಗಳಲ್ಲಿ ಒಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನ ಪ್ರೀತಿ ಮಾಡಿದರೆ ಆತನು ಏನೆಲ್ಲ ಆತನಿಗೆ ಮಾಡುವುದಿಲ್ಲ, ಏನೆಲ್ಲ ಆತನಿಗೆ ಮಾಡುವಂತವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ದೇವರ 10 ಆಜ್ಞೆಯಲ್ಲಿ ನೋಡುವುದಾದರೆ, ಅದರಲ್ಲಿ ಒಬ್ಬ ಮನುಷ್ಯನು ತನ್ನ ಸಹೋದರನ ಸಹೋದರಿಯನ್ನ ಪ್ರೀತಿಸುವುದಾದರೆ ಆತನು ವ್ಯಭಿಚಾರ, ಕಳ್ಳತನ, ಸುಳ್ಳು ಹೇಳುವುದಿಲ್ಲ, ಆತನ ವಸ್ತುಗಳನ್ನು ಆಸೆ ಪಡುವುದಿಲ್ಲ, ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡದೆ ಆತನನ್ನು ಪ್ರೀತಿಸುವಂತೆವನಾಗಿದ್ದಾನೆ. ಅದರಲ್ಲಿ ಇವತ್ತಿನ ದಿನದಲ್ಲಿ ನಾವು ದೇವರ 10 ಆಜ್ಞೆಗಳಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ಸಹ ಮನುಷ್ಯನನ್ನು ಪ್ರೀತಿಸುವುದಾದರೆ ಆತನು ಆತನ ವಸ್ತುಗಳನ್ನು ಕಳ್ಳತನ ಮಾಡುವುದಿಲ್ಲ. ಈ ಕಳ್ಳತನ ಮಾಡಬಾರದು ಅನ್ನುವಂತಹ ಈ ಒಂದು ಆಜ್ಞೆ ಇದೆಯಲ್ಲ ಪ್ರಿಯ ಕೇಳುಗರೆ, ಇದು ದೇವರ 10 ಆಜ್ಞೆಗಳಲ್ಲಿ ಎಲ್ಲದಕ್ಕೂ ಸಹ ಹೋಲಿಕೆ ಆಗ್ತಕ್ಕಂಥದ್ದಾಗಿದೆ. ವ್ಯವಿಚಾರ ಮಾಡಬಾರದು ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ವಿಚಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆದರೆ ಕಳ್ಳತನ ಮಾಡಬಾರದು ಅನ್ನುವಂಥದ್ದು ಯಾವುದನ್ನ ನಾವು ಕಳ್ಳತನ ಮಾಡಬಾರದು ಅನ್ನುವಂತಹ ಒಂದು ನಿರ್ದಿಷ್ಟವಾದಂತಹ ವಿಚಾರವನ್ನ ಸೂಚಿಸದೆ ಅನೇಕ ವಿಚಾರಗಳ ಬಗ್ಗೆ ಈ ಕಳ್ಳತನ ಮಾಡಬಾರದು ಅನ್ನುವಂತಹ ವಿಚಾರ ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಕಳ್ಳತನ ಮಾಡಬಾರದು ಅನ್ನುವಂತಹ ಆಜ್ಞೆ ಎಷ್ಟು ವಿಚಾರಗಳನ್ನು ಒಳಗೊಂಡಿದೆ ಅನ್ನುವಂತಹ ಸತ್ಯವನ್ನ ಈ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನೀ ಕೊಟ್ಟಿರತಕ್ಕಂತಹ ಈ ಆಜ್ಞೆಗಳಿಗೋಸ್ಕರ ಸ್ತೋತ್ರ. ಕಳ್ಳತನ ಮಾಡಬಾರದು ಅನ್ನುವಂತಹ ಆಜ್ಞೆಯ ಪ್ರಾಮುಖ್ಯತೆ ಏನು ಅನ್ನುವಂತಹ ಸತ್ಯವನ್ನ ಈ ದಿನದಲ್ಲಿ ನಾವು ಧ್ಯಾನಿಸಲು ಹೋಗುವಂತೇವರಾಗಿದ್ದೇವೆ. ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲಾ ಪಾಪ ಅಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ವಿಶೇಷವಾಗಿ ಈ ಒಂದು ಆಜ್ಞೆ ಏನನ್ನ ಹೇಳ್ತಕ್ಕಂಥದ್ದಾಗಿದೆ, ನಮ್ಮ ಜೀವಿತದಲ್ಲಿ ನಾವು ಹೇಗೆ ಜೀವಿಸ್ತಕ್ಕಂಥದ್ದಾಗಿವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವಿಸಲು ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಳ್ಳತನ ಮಾಡಬಾರದು ಅನ್ನುವಂತಹ ಈ ಒಂದು ಆಜ್ಞೆಯನ್ನ ನಾವು ನೋಡುವುದಾದರೆ, ಈ ಆಜ್ಞೆ ಹೆಚ್ಚು ಕಡಿಮೆ ಪ್ರತಿ ಒಬ್ಬೊಬ್ಬರನ್ನು ಸಹ ಬಾಧಿಸಿದೆ. ಯಾಕೆಂದ್ರೆ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ನೀವು ಚಿಕ್ಕ ವಯಸ್ಸಿನಲ್ಲಿರಬಹುದು ಅಥವಾ ಅದಕ್ಕಿಂತ ಮುಂದೆ ಇದ್ದಿರಬಹುದು, ಯಾವ ಒಂದು ಕಾಲಘಟ್ಟದಲ್ಲಿ ನೀವೇನ್ ಮಾಡಿದ್ದೀರಾ ಅಂದರೆ ಈ ಆಜ್ಞೆಯನ್ನ ಮೀರಿ ನಡೆಯುವವರಾಗಿದ್ದೇವೆ. ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಈ ಆಜ್ಞೆ ನಾವು ಮೀರುವಾಗೆ ನಮ್ಮನ್ನ ಒಂದು ಸನ್ನಿವೇಶ ಒಂದು ಕೆಲಸಗಳು ಮಾಡಿದೆ. ಹಾಗಾಗಿ ಈ ಆಜ್ಞೆಯನ್ನ ಬಹುಶಃ ಎಲ್ಲರೂ ಸಹ ಮುರಿದಾಕಿರ್ತಕ್ಕಂಥದ್ದನ್ನ ಮೀರಿ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬ ಜನಪ್ರಿಯ ಪ್ರಸಿದ್ಧ ಬೋಧಕರು ಒಂದು ಹೋಟೆಲ್ ಅನ್ನ ನಿರ್ಮಿಸಿದ್ದಾರೆ ಅಮೆರಿಕ ದೇಶದಲ್ಲಿ. ಅವರು ಬಹಳ ಸಾಧುವಾದಂತಹ ವ್ಯಕ್ತಿ. ಆತನು ನಿರ್ಮಿಸಿದ 10 ತಿಂಗಳಲ್ಲಿಯೇ ಆತನ ಆ ಹೋಟೆಲ್ನಲ್ಲಿ ಅನೇಕ ವಸ್ತುಗಳು ಒಂದೊಂದು ಹೋಗಿರ್ತಕ್ಕಂಥದ್ದನ್ನ ಆತನು ಯೋಚನೆ ಮಾಡ್ತಕ್ಕಂಥವನಾಗಿದ್ದಾನೆ. ಅನಂತರ ಜನಗಳು ತಮಗೆ ಈ ಒಂದು ಚಮಚ ಇಷ್ಟ ಇದೆ, ಹಾಗಾಗಿ ಇದು ನನಗೆ ಬೇಕೆಂಬುದಾಗಿ ಕೇಳದೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು, ಈ ಪಾತ್ರೆ ನನಗೆ ಇಷ್ಟ ಇದೆ ಹಾಗಾಗಿ ಇದು ನನಗೆ ಬೇಕು ಎಂಬುದಾಗಿ ಕೇಳದೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ವಿಚಾರಗಳನ್ನ ಆ ಬೋಧಕರು ತಿಳಿಸುವಂತವರಾಗಿದ್ದಾರೆ. ಕೊನೆಯದಾಗಿ ಅಲ್ಲಿರ್ತಕ್ಕಂಥ ಬಟ್ಟೆಗಳು ಎಲ್ಲವೂ ಸಹ ಜನರಿಗೆ ಇಷ್ಟ ಎಂಬುದಾಗಿ ಕೇಳದೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಮನುಷ್ಯನು ಕಳ್ಳತನಕ್ಕೆ ಒಳಗಾಗಿದ್ದಾನೆ. ಕದಿಯಬಾರದು ಅನ್ನುವಂತಹ ಆಜ್ಞೆಗೆ ಆತನು ವಿಧೇಯನಾಗದೆ ಅದನ್ನು ಮೀರಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಳತನ ಅನ್ನುವಂತಹ ಈ ಆಜ್ಞೆಯನ್ನು ಮೀರಿ ನಡೆಯುವವರಾಗಿದ್ದೇವೆ. ಇದನ್ನು ಹೇಗೆ ನಿಲ್ಲಿಸುವುದು ಅಂದರೆ, ನನ್ನಲ್ಲಿರ್ತಕ್ಕಂತಹ ಒಂದು ವಸ್ತುವನ್ನು ತಂತ್ರ ಕುತಂತ್ರದಿಂದ ತೆಗೆದುಕೊಳ್ಳುವುದೇ ವಂಚನೆ, ಮೋಸ ಅಥವಾ ಕಳ್ಳತನ, ಕದಿಯಬಾರದು ಅನ್ನುವಂತಹ ವಿಚಾರಕ್ಕೆ ಒಳಪಡ್ತಕ್ಕಂಥದ್ದಾಗಿದೆ. ಕಳ್ಳತನವನ್ನು ಹೇಗೆ ತಡೆಯುವುದು ಅಂದರೆ, ಕಳ್ಳತನ ಅಂದರೆ ದೇವರ ಆಜ್ಞೆಯನ್ನು ಮೀರಿ ನಡೆಯುವುದಾಗಿದೆ. ಒಬ್ಬರ ಆಸ್ತಿಯನ್ನು ಅಥವಾ ಒಬ್ಬರ ವಸ್ತುವನ್ನು ನಾವು ಮೋಸದಿಂದ ತೆಗೆದುಕೊಳ್ಳುವುದೇ ಕಳ್ಳತನ. ಒಬ್ಬರು ಆಸ್ತಿಯನ್ನು ಸಂಪಾದಿಸಬೇಕು ಎಂದರೆ ತನ್ನ ಶಕ್ತಿಯಿಂದ ದುಡಿದು ಸಂಪಾದಿಸಬೇಕು, ಇಲ್ಲ ಅಂದರೆ ನಾವು ಅದನ್ನ ನಮ್ಮ ಪ್ರಯಾಸದಿಂದ ಅಥವಾ ನಾವು ಯಾವುದಾದರೂ ಬೇರೆಯವರು ನಮಗೆ ಸಹಾಯ ಮಾಡುವುದರ ಮೂಲಕವಾಗಿ ಆ ಆಸ್ತಿಯನ್ನ ಅಥವಾ ವಸ್ತುವನ್ನ ನಾವು ಪಡೆದುಕೊಳ್ಳಬಹುದು. ಆದರೆ ನಮ್ಮ ಕುತಂತ್ರದಿಂದ, ನಮ್ಮ ತಂತ್ರದಿಂದ ಬೇರೆಯೊಬ್ಬರನ್ನ ಮೋಸ ಮಾಡಿ ವಂಚನೆ ಮಾಡಿ ತೆಗೆದುಕೊಂಡರೆ ಅದು ಕಳ್ಳತನ ಆಗ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4:28 ವಚನವನ್ನ ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನ ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ಏನ್ ಹೇಳತಕ್ಕಂಥನಾಗಿದ್ದಾನೆ ಪೌಲೇ ಹೇಳ್ತಕ್ಕಂಥನಾಗಿದ್ದಾನೆ, ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಿ ದುಡಿದು ಸಂಪಾದಿಸಬೇಕು. ಆ ದುಡಿದಂತಹ ವಿಚಾರದಲ್ಲಿ ನಮಗೆ ಬರ್ತಕ್ಕಂತಹ ಹಣ ಇರಬಹುದು, ಯಾವುದೇ ಇರಬಹುದು, ಅದನ್ನ ಮತ್ತೊಬ್ಬರಿಗೂ ಸಹ ಕೊಡಲು ಸಹಾಯವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಈ ಕಳ್ಳತನ ನಮ್ಮ ಪ್ರಾಮಾಣಿಕತೆಯನ್ನ ನಾಶ ಮಾಡ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ದೇವರಿಂದ ದೂರ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ಈ ಕಳ್ಳತನ ನಮ್ಮ ಪ್ರಾಮಾಣಿಕತೆಯನ್ನ ನಾಶ ಮಾಡ್ತಕ್ಕಂಥದ್ದಾಗಿದೆ. ದೇವರು ನಮ್ಮನ್ನ ಈ ಲೋಕದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ಇಟ್ಟಿದ್ದಾನೆ. ನಮಗೆ ಕೊಟ್ಟಿರತಕ್ಕಂತಹ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ದೇವರ ವಾಕ್ಯವನ್ನ ನಾವು ನೋಡುವುದಾದರೆ ಕೀರ್ತನೆ 12:1 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆ ಉಳ್ಳವರು ಕಾಣಿಸದೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಪ್ರಾಮಾಣಿಕರಾದಂತಹ ಕೆಲಸಗಾರರು ಇಲ್ಲ, ಯಥಾರ್ಥ ಚಿತ್ತದಿಂದ ಕೆಲಸ ಮಾಡುವವರು ಇಲ್ಲ. ಹಾಗಾಗಿ ಈ ಕಳ್ಳತನ ಅಂತಕ್ಕಂಥದ್ದು ನಮ್ಮ ಪ್ರಾಮಾಣಿಕತೆಯನ್ನ ನಾಶ ಮಾಡ್ತಕ್ಕಂಥದ್ದಾಗಿದೆ. ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಇರ್ತಕ್ಕಂತಹ ವಸ್ತುಗಳನ್ನ ನಮ್ಮ ವಸ್ತು ಎಂಬುದಾಗಿ ನೆನೆಸಿ ಅವುಗಳನ್ನ ಉತ್ತಮ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳಬೇಕು. ಅಲ್ಲಿರ್ತಕ್ಕಂತಹ ವಸ್ತುಗಳನ್ನ ನಾವು ತೆಗೆದುಕೊಳ್ಳುವುದಾದರೆ ನಾವು ಕಳ್ಳತನಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲದೆ ಯಜಮಾನರು ಇಲ್ಲದೇ ಇರುವಾಗ ನಾವು ಸಮಯವನ್ನ ವ್ಯರ್ಥ ಮಾಡುವುದು ಸಹ ಕಳ್ಳತನವಾಗಿದೆ. ಅಂದ್ರೆ ಯಾರೂ ಇಲ್ಲ, ನನ್ನನ್ನು ಯಾರು ಕೇಳ್ತಕ್ಕಂಥವರಾಗಿದ್ದಾರೆ, ನನ್ನಷ್ಟಕ್ಕೆ ನಾನಿರಬಹುದು ಎಂಬುದಾಗಿ ಸಮಯವನ್ನ ವ್ಯರ್ಥ ಮಾಡುವುದು ಸಹ ಕಳ್ಳತನಕ್ಕೆ ಸಮಾನವಾಗಿದೆ. ಅಧಿಕ ಹಣಕ್ಕಾಗಿ ತುಂಬಾ ಸಮಯವನ್ನ ತೆಗೆದುಕೊಂಡು ಕೆಲಸ ಮಾಡುವುದು ಸಹ ಕಳ್ಳತನಕ್ಕೆ ಸಮಾನವಾಗಿದೆ. ಒಬ್ಬ ವ್ಯಕ್ತಿ 1 ಗಂಟೆಯಲ್ಲಿ ಮುಗಿಸಬೇಕಾದಂತಹ ಕೆಲಸವನ್ನ ಒಂದು ದಿನವೆಲ್ಲ ತೆಗೆದುಕೊಂಡು ಮಾಡಿದರೆ ಅದು ಸಹ ಕಳ್ಳತನಕ್ಕೆ ಸಮಾನವಾಗುತ್ತದೆ. ಇನ್ನು ಅನೇಕ ವ್ಯಕ್ತಿಗಳು ಗುಣಮಟ್ಟದ ವಸ್ತುಗಳನ್ನ ನೀಡದೆ ಅದಕ್ಕೆ ಕಲಬೆರಿಕೆಯನ್ನ ಮಾಡಿ ನೀಡುವುದು ಸಹ ಅದು ಕಳ್ಳತನಕ್ಕೆ ಸಮಾನವಾಗ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಹೊರಗೆ ಮಾತ್ರ ನೋಡಲು ಚೆನ್ನಾಗಿರ್ತಕ್ಕಂಥದ್ದಾಗಿದೆ, ಅದಕ್ಕೆ ಒಳ್ಳೆ ಲೇಬಲ್ ಅನ್ನು ಅಂಟಿಸಿ ಈ ವಸ್ತು ಬಹಳ ಉತ್ತಮವಾಗಿದೆ, ನೀವು ಉಪಯೋಗಿಸಬಹುದು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಒಳಗೆ ಅದರ ಒಂದು ಮೌಲ್ಯ ನಾವು ಕೊಟ್ಟಿರ್ತಕ್ಕಂತಹ ಹಣಕ್ಕೆ ತಕ್ಕಂತೆ ಇಲ್ಲದೆ ಹೋದರೆ ಅದು ಸಹ ಕಳ್ಳತನಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ನಮಗೆ ನೀಡಿರ್ತಕ್ಕಂಥ ಕೆಲಸವನ್ನ ನಾವು ಮಾಡದೆ ನಾವು ಸೋಂಬೇರಿಗಳಾಗಿದ್ದರೆ ಅದು ಸಹ ಕಳ್ಳತನಕ್ಕೆ ಕಾರಣವಾಗ್ತಕ್ಕಂಥದ್ದಾಗಿದೆ. ಯಜಮಾನರು ನೀಡಿದಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಅದೇ ರೀತಿಯಾಗಿ ಯಜಮಾನರು ಸಹ ಮಾಡಿದಂತಹ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಸಂಬಳವನ್ನ ನೀಡಬೇಕು. ಯಾವುದೇ ರೀತಿಯಲ್ಲಿ ತಾರತಮ್ಯನ್ನ ಮಾಡದೆ, ಒಂದು ವೇಳೆ ಅವರು ತಾರತಮ್ಯನ್ನ ಮಾಡಿ ಸರಿಯಾದ ರೀತಿಯಲ್ಲಿ ಸಂಬಳವನ್ನ ನೀಡದೆ ಹೋದರೆ ಅದು ಸಹ ಕಳ್ಳತನಕ್ಕೆ ಕಾರಣವಾಗ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 3:27-33 ಓದುವುದಾದರೆ, ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯರಾಗಿರಿ. ಮನುಷ್ಯರನ್ನ ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನ ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಬೇರೆಯವರನ್ನ ಮೆಚ್ಚಿಸುವುದಕ್ಕೋಸ್ಕರ ಕೆಲಸಗಳನ್ನ ಮಾಡಬಾರದು. ನಮಗೆ ಕೊಟ್ಟಿರತಕ್ಕಂಥ ಕೆಲಸವನ್ನ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಮಾಡುವಂತವರಾಗಬೇಕು. ಮಾತ್ರವಲ್ಲದೆ ಇಲ್ಲಿ ಹೇಳ್ತಕ್ಕಂತಹ ಒಂದು ವಿಚಾರವೇನೆಂದರೆ, ನಮಗೆ ಯಾವುದೇ ಕೆಲಸ ನೀಡಿದರೂ ಸಹ ದೇವರಿಗೆ ಭಯಪಟ್ಟು ಮನುಷ್ಯರಿಗೆಲ್ಲ, ನಾವು ಇದನ್ನ ದೇವರಿಗೆ ಮಾಡ್ತಕ್ಕಂಥವರಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡುವುದಾದರೆ ಅಲ್ಲಿ ಪ್ರಾಮಾಣಿಕತೆ ಬರ್ತಕ್ಕಂಥದ್ದಾಗಿದೆ. ಇನ್ನು ಅನೇಕ ಕಡೆಗಳಲ್ಲಿ ವ್ಯಾಪಾರ ಮಾಡುವವರು ಇರ್ತಕ್ಕಂಥವರಾಗಿದ್ದಾರೆ. ಆ ವ್ಯಾಪಾರ ಮಾಡುವಂಥವರಿಗೆ ದೇವರು ಹೇಳುವಂತಹ ವಿಚಾರವೇನೆಂದರೆ ಯಾಜಕಂಡ 19:35-37 ತನಕ ನಾವು ಓದುವುದಾದರೆ, ನ್ಯಾಯ ವಿಚಾರಣೆ, ತೂಕ, ಅಳತೆ, ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯ ವಿರುದ್ಧವಾಗಿ ನಡೆಯಬಾರದು. ತಕ್ಕಡಿ, ತೂಕದ ಕಲ್ಲು, ಕೊಳಗ, ಸೇರು ಇವುಗಳೆಲ್ಲ ನ್ಯಾಯವಾಗಿಯೇ ಇರಬೇಕು. ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ಆದ್ದರಿಂದ ನನ್ನ ಆಜ್ಞೆ ವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ನಾನು ಯೆಹೋವನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ವ್ಯಾಪಾರಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಸಹ ಇಲ್ಲಿ ದೇವರು ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಯಜಮಾನರಿಗೆ ಒಂದು ಪದವಿಯನ್ನ ದೇವರು ನೀಡಿರ್ತಕ್ಕಂಥನಾಗಿದ್ದಾನೆ. ಆ ಪದವಿಯ ಕೆಲಸವನ್ನ ಗೌರವಿಸುವಂತಹ ರೀತಿಯಲ್ಲಿ ಕಾರ್ಯವನ್ನ ಮಾಡಬೇಕು. ಯಜಮಾನನ ಕೆಲಸಗಾರನ ಹೆಸರನ್ನ ಅನ್ಯವಶ್ಯಕವಾಗಿ ತೆಗೆದುಕೊಳ್ಳದೆ ಅವಶ್ಯಕತೆ ಏನು ಅನ್ನುವುದನ್ನ ಅರಿತುಕೊಂಡು ಆ ಕೆಲಸಕ್ಕೆ ತಕ್ಕಂತೆ ಕಾರ್ಯಗಳನ್ನ ಮಾಡಬೇಕು. ಅಂದರೆ ಅನೇಕ ಸಂದರ್ಭದಲ್ಲಿ ಯಜಮಾನರು ಅನೇಕರ ಬಳಿಯಲ್ಲಿ ಲಂಚವನ್ನ ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ಕೆಲಸಕ್ಕೋಸ್ಕರ ಸರ್ಕಾರಕ್ಕೆ ಸಲ್ಲಿಸಬೇಕಾದಂತ ತೆರಿಗೆಯನ್ನ ಸಲ್ಲಿಸದೆ ಹೋಗ್ತಕ್ಕಂಥವರಾಗಿದ್ದಾರೆ. ಬೇರೆಯವರು ಮಾಡಿದ್ದನ್ನ ನಾನು ಮಾಡಬೇಕು ಎಂಬುದಾಗಿ ಬೇರೆ ಬೇರೆ ತಂತ್ರಗಳಿಂದ, ವಂಚನೆಗಳಿಂದ ಅದನ್ನು ಮಾಡಲು ಪ್ರಯತ್ನಿಸತಕ್ಕಂಥವರಾಗಿದ್ದಾರೆ. ಇದೆಲ್ಲವೂ ಸಹ ಈ ಒಂದು ಆಜ್ಞೆ ಕೆಳಗೆ ಬರತಕ್ಕಂಥದ್ದಾಗಿದೆ. ಅನೇಕ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಕ್ಕೆ ತನ್ನ ಒಂದು ಆ ಒಂದು ಕಂಪನಿಯೋ ಅಥವಾ ಬೇರೆ ಯಾವುದೋ ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕು ಅನ್ನುವುದಕ್ಕೋಸ್ಕರ ಸರಿಯಾದ ಸಂಬಳವನ್ನು ನೀಡದೆ ಹೋಗುವುದು ಸಹ ಅದು ಕಳ್ಳತನಕ್ಕೆ ಸಮಾನವಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಜ್ಞಾನೋಕ್ತಿ 22:9 ತಿಳಿಸತಕ್ಕಂಥದ್ದಾಗಿದೆ, ದಯಾದೃಷ್ಟಿ ಉಳ್ಳವನು ಆಶೀರ್ವಾದವನ್ನ ಪಡೆಯುವನು, ತನ್ನ ಅನ್ನವನ್ನ ಬಡವರಿಗೆ ಕೊಡುತ್ತಾನಲ್ಲವೇ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾರು ಕರುಣೆಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೋ, ಯಾರು ತಮ್ಮ ಕೆಲಸಗಾರರ ಮೇಲೆ ದಯೆಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೋ ಅವರು ಆಶೀರ್ವಾದವನ್ನ ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಈ ದೇವರ ವಾಕ್ಯದಲ್ಲಿ ಸರಿಯಾದಂತಹ ಕೂಲಿಯನ್ನ ಮಾಡಿದಂತ ಕೆಲಸಕ್ಕೆ ನೀಡಬೇಕು, ಇಲ್ಲ ಅಂದ್ರೆ ಅದು ಕಳ್ಳತನಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಧರ್ಮೋಪದೇಶ ಕಾಂಡ 24:14-15 ತನಕ ಓದುವುದಾದ್ರೆ ನಾವು ಅಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ಯಾಕೋಬನ ಪುಸ್ತಕ 5:4 ಓದುವುದಾದ್ರೆ, ನಿಮ್ಮ ಹೊಲಗಳನ್ನ ಕುಯ್ದವರ ಕೂಲಿಯನ್ನ ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಹೀಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿ ಆಗಿರುವ ಕರ್ತನ ಕಿವಿಯಲ್ಲಿ ಬಿದ್ದಿದೆ. ದೇವರು ಅದನ್ನೆಲ್ಲವನ್ನ ಸಹ ಗಮನಿಸತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಇನ್ನು ಕಳ್ಳತನ, ಈ ಒಂದು ವಿಚಾರ ಪರಲೋಕದ ಪ್ರೀತಿಯಿಂದ ನಮ್ಮನ್ನ ದೂರ ಮಾಡತಕ್ಕಂಥದ್ದಾಗಿದೆ, ಪರಲೋಕದಿಂದ ನಮ್ಮನ್ನ ದೂರ ಮಾಡತಕ್ಕಂಥದ್ದಾಗಿದೆ. ಅದರಲ್ಲೂ ಸಹ ಕಳ್ಳತನ ಅದು ದೇವರ ವಿಚಾರದಲ್ಲಿ ದೇವರ ಸೇವೆಗೆ ನೀಡಿದಂತಹ ಹಣವನ್ನು ಸಹ ಕದ್ದುಕೊಳ್ತಕ್ಕಂಥದ್ದು ದೇವರಿಂದ ಇನ್ನಷ್ಟು ನಮ್ಮನ್ನ ದೂರ ಮಾಡತಕ್ಕಂಥದ್ದಾಗಿದೆ. ಮಲಾಖಿ ಪುಸ್ತಕ 3:10 ಓದಬೇಕಾದ್ರೆ ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ನನ್ನ ಕಾಣಿಕೆ ಮತ್ತು ದಶಮ ಭಾಗವನ್ನ ಕದ್ದಿದ್ದೀರ ಎಂಬುದಾಗಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅಪೊಸ್ತಲರ ಕೃತ್ಯಗಳು 5:10 ನಾವು ಗಮನಿಸುವುದಾದರೆ ಅಲ್ಲಿ ಹನನಾಯ ಮತ್ತು ಸಫೇರ ಅಂತಕ್ಕಂಥ ದಂಪತಿಗಳು, ಅಲ್ಲಿ ಆದಿ ಸಭೆಯಲ್ಲಿ ಎಲ್ಲರೂ ಸಹ ಸುವಾರ್ತೆ ಸೇವೆಗೆ ಅಪೋಸ್ತಲರ ಪಾದದ ಬಳಿಗೆ ತಂದಿಡ್ತಕ್ಕಂಥವರಾಗಿದ್ದಾರೆ, ಸುವಾರ್ತೆ ಸೇವೆಗೆ ನೀಡುವಂತವರಾಗಿದ್ದಾರೆ. ಇದನ್ನು ನೋಡಿದಂತಹ ಈ ದಂಪತಿಗಳು ಸಹ ನಾವು ಸಹ ನೀಡಬೇಕೆಂಬುದಾಗಿ ಯೋಚಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ಅಲ್ಲಿ ಅವರು ಮಾರಿದಂತಹ ಆಸ್ತಿಯಲ್ಲಿ ಎಲ್ಲವನ್ನ ಅಪೋಸ್ತಲರ ಬಳಿಗೆ ತರುವುದಕ್ಕಿಂತ ಬದಲು ಅವರೇನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ ಒಂದು ಭಾಗವನ್ನ ತಾವು ಇಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಮೇಲೆ ಆ ಶಿಕ್ಷೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ಯೋಶುವನ ಪುಸ್ತಕ 6:10 ಆಕನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಎರಿಕೋ ಪಟ್ಟಣವನ್ನ ನಾಶ ಮಾಡಿದ ನಂತರ ಆ ಪಟ್ಟಣದಲ್ಲಿರತಕ್ಕಂತಹ ಎಲ್ಲಾ ಆಸ್ತಿಗಳು ದೇವರ ಭಂಡಾರಕ್ಕೆ ಬರಬೇಕೆಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ಆದರೆ ಈ ಆಕನ್ ಅನ್ನುವಂತಹ ಒಬ್ಬ ವ್ಯಕ್ತಿ ದೇವರ ಭಂಡಾರಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದನ್ನ ತನ್ನ ಒಂದು ಗುಡಾರದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟುಕೊಳ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಕಳ್ಳತನದ ನಿಮಿತ್ತವಾಗಿ ಇಸ್ರಾಯೇಲರ ಮೇಲೆ ಒಂದು ಶಾಪ ಬಂದು ಅವರು ಯುದ್ಧದಲ್ಲಿ ಸೋಲ್ತಕ್ಕಂಥವರಾಗಿದ್ದಾರೆ. ನಂತರ ಹಕಾನ್ ಅನ್ನುವಂತಹ ವ್ಯಕ್ತಿಯು ಸಹ ಅವನು ಕೊನೆಯಲ್ಲಿ ಮರಣದಂಡನೆಗೆ ಗುರಿಯಾಗ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಕಳ್ಳತನ ಅಂತಕ್ಕಂಥದ್ದು ಪರಲೋಕದ ಪ್ರೀತಿಯನ್ನ ಮೀರಿ ನಡೆಯುವಂತೆ ಮಾಡ್ತಕ್ಕಂಥದ್ದಾಗಿದೆ, ಪರಲೋಕದಿಂದ ದೂರ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಹೇಗೆ? ಅನನಾಯ ಮತ್ತು ಸಪೇರಳ ಒಂದು ವಿಚಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅದನ್ನೇ ನಾವು ಆ ಕಾರಣ ಒಂದು ವಿಚಾರದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ಕಳ್ಳತನ ಅಂತಕ್ಕಂಥದ್ದು ಪರಲೋಕದ ಪ್ರೀತಿಯಿಂದ ದೂರ ಮಾಡ್ತಕ್ಕಂಥದ್ದಾಗಿದೆ. ಆದರೆ ನಾವು ಈ ದಿನ ದೇವರ ಮುಂದೆ ಬಂದು ನಮ್ಮ ಪಾಪಗಳನ್ನ ಹರಕೆ ಇಡುವುದಾದರೆ ದೇವರು ಅದನ್ನು ಸಮಿಸ್ತಕ್ಕಂಥವನಾಗಿದ್ದಾನೆ. ಕಳ್ಳತನ ಅನ್ನುವಂತಹ ಒಂದು ವಿಚಾರ ಕೇವಲ ಹಣ ಆಸ್ತಿಗೆ ಒಳಪಟ್ಟದ್ದು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಇನ್ನು ಸಮಯದ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕಳ್ಳತನ ಅಂತಕ್ಕಂಥದ್ದು ಸಹ ಸಮಯದ ವಿಚಾರವಾಗಿ ನಾವು ನೋಡುವುದಾದರೆ, ನಾವು ದೇವರಿಗೆ ಸಲ್ಲಿಸಬೇಕಾದಂತಹ ಸಮಯವಿದೆ, ನಾವು ಕೆಲಸ ಮಾಡಬೇಕಾದಂತಹ ಸಮಯವಿದೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಸಮಯವನ್ನು ಬೇರೊಂದಕ್ಕೆ ತೊಡಗಿಸಿಕೊಂಡರೂ ಸಹ ಅದು ಸಹ ಕಳ್ಳತನಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ. ಇನ್ನು ಕೆಲಸ ಮಾಡಬೇಕಾದಂಥ ಸಮಯವನ್ನು ನಾವು ಕೆಲಸ ಮಾಡದೆ ಬೇರೆ ವಿಚಾರಕ್ಕೆ ತೊಡಗಿಸಿಕೊಂಡಾಗಲೂ ಸಹ ಅದು ಕಳ್ಳತನಕ್ಕೆ ಸಮಾನವಾಗ್ತಕ್ಕಂಥದ್ದಾಗಿದೆ. ದೇವರು ಹೇಳ್ತಕ್ಕಂಥ 6 ದಿನಗಳು ನೀನು ಎಲ್ಲವನ್ನ ದುಡಿದು ನಿನ್ನ ಕೈ ಕೆಲಸವನ್ನು ಮಾಡು, ಆದರೆ 7ನೇ ದಿನ ಸಬ್ಬತ್ತಿನ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಸಮಯವನ್ನು ಯಾವ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಮಾಡ್ತಕ್ಕಂಥವರಾಗಿದ್ದೇವಾ, ನಾವು ನಮ್ಮನ್ನು ನಾವು ಯೋಚಿಸಬೇಕಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ದೇವರು ಕೊಟ್ಟಿರ್ತಕ್ಕಂತಹ ಈ ಒಂದು ಸಮಯವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಕೊಲೋಸಿದವರಿಗೆ ಬರೆದ ಪತ್ರಿಕೆ 4:5 ತಿಳಿಸ್ತಕ್ಕಂಥದ್ದಾಗಿದೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾಪಕ ಉಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇನ್ನು ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತಿನ ವಿಚಾರದಲ್ಲಿ ನಮಗೆ ಯಾವ ತಲಾಂತನ ಕೊಟ್ಟಿದ್ದಾನೋ ಅದನ್ನು ದೇವರ ಮಹಿಮೆಗೋಸ್ಕರ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಇಲ್ಲ ಅಂದರೆ ನಾವು ಅದನ್ನು ತಪ್ಪಾಗಿ ಉಪಯೋಗಿಸಿ ಅನ್ಯ ಮಾರ್ಗದಲ್ಲಿ ಮೋಸದಿಂದ ನಾವು ಏನೆಲ್ಲ ಸಂಪಾದಿಸ್ತಕ್ಕಂಥವರಾಗಿದ್ದೇವೋ ಅದೆಲ್ಲವೂ ಸಹ ಕಳ್ಳತನಕ್ಕೆ ಸಮಾನವಾಗ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಇನ್ನು ಹಾಡಾಡ್ತಕ್ಕಂಥದ್ದು ಅಥವಾ ಸಂಗೀತ ಕಲಿತಕ್ಕಂಥದ್ದು ಸತ್ಕಾರ್ಯ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ಮಾಡುವಂತರಾಗಬೇಕು. ಇಲ್ಲ ಅಂದರೆ ಅದು ಕಳ್ಳತನಕ್ಕೆ ಸಮಾನವಾಗ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಕಳ್ಳತನವನ್ನು ಜಯಿಸಬೇಕಾದರೆ ನಾವು ಏನು ಮಾಡ್ತಕ್ಕಂಥದ್ದು ಅಂದರೆ, ಸತ್ಯವೇದದಲ್ಲಿ ಒಂದು ಉದಾಹರಣೆ ಇದೆ ಪ್ರಿಯ ಕೇಳುಗರೆ. ಅದೇನೆಂದರೆ ನಾವು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಸಹ ಈ ವಿಚಾರವನ್ನು ಬೋಧಿಸಬೇಕು. ದೊಡ್ಡವರಾದಾಗ ನಾವು ಇದನ್ನು ಬೋಧಿಸಿದಾಗ ಅವರು ಅದನ್ನು ತೆಗೆದುಕೊಳ್ಳಲು ತುಂಬ ಕಷ್ಟ ಆಗ್ತಕ್ಕಂಥದ್ದಾಗಿದೆ. ಆದರೆ ಚಿಕ್ಕ ಪ್ರಾಯದಿಂದಲೇ ಕಳ್ಳತನದ ಬಗ್ಗೆ ನಾವು ಅವರಿಗೆ ತಿಳಿಸಿಕೊಡಬೇಕು. ಆದರೆ ದೇವರ ಬಳಿಗೆ ಬಂದು ನಾವು ಮಾಡಿರ್ತಕ್ಕಂಥ ತಪ್ಪಿಗೋಸ್ಕರ ಸಮಾಪನೆಯನ್ನು ಕೇಳುವುದಾದರೆ ದೇವರು ಸಮಿಸ್ತಕ್ಕಂಥವನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 19:7-9 ತನಕ ನಾವು ಓದುವುದಾದರೆ, ಇಲ್ಲಿ ಜಕ್ಕಾಯ ಆತನು ಅನೇಕ ಸುಂಕವನ್ನು ಜನರಿಂದ ವಸೂಲಿ ಮಾಡಿದನು, ಅದು ಸಹ ಕಳ್ಳತನಕ್ಕೆ ಸಮಾನವಾಗಿತ್ತು. ಯಾವಾಗ ಕ್ರಿಸ್ತನು ಅವನ ಬಳಿಗೆ ಬರ್ತಕ್ಕಂಥವನಾಗಿದ್ದಾನೆ ಆವಾಗ ನಡೀತಕ್ಕಂತಹ ಕಾರ್ಯ ಏನು ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈತನು ಪಾಪಿಯಾಗಿರುವನು, ಆತನ ಬಳಿಗೆ ಕ್ರಿಸ್ತನು ಹೋಗ್ತಕ್ಕಂಥವನಲ್ಲ ಎಂಬುದಾಗಿ ಗುಣಗಿಡ್ತಕ್ಕಂಥವರಾಗಿದ್ದಾರೆ. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡಿದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಕಳ್ಳತನ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರನ್ನು ಸಹ ಮುಟ್ಟಿದೆ. ನಮಗೆ ತಿಳಿದೆಯೋ ನಾವು ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ನಮಗೆ ನಾನು ಮಾಡಿರ್ತಕ್ಕಂಥದ್ದು ತಪ್ಪು ಎಂಬುದಾಗಿ ಜಕ್ಕಾಯನ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವುದಾದರೆ, ನಾವು ಕ್ರಿಸ್ತನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಿಕೆಡುವುದಾದರೆ ದೇವರು ಜಕ್ಕಾಯನ ಮನೆಗೆ ಅದು ರಕ್ಷಣೆ ಬಂತು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ನಮಗೂ ಸಹ ರಕ್ಷಣೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ. ಯಾವಾಗ ಜಕ್ಕಾಯ ತನ್ನ ಮನೆಯಲ್ಲಿರ್ತಕ್ಕಂಥ ಅಶುದ್ಧವನ್ನು ಹೊರಗಾಗ್ತಕ್ಕಂಥವನಾಗಿದ್ದಾನೋ ಆವಾಗ ಅವನ ಮನೆಗೆ ಶುದ್ಧತ್ವ ಬರ್ತಕ್ಕಂಥದ್ದಾಗಿದೆ. ನಮ್ಮ ಹೃದಯದಲ್ಲಿರ್ತಕ್ಕಂತಹ ಈ ಒಂದು ಕಳ್ಳತನ ಅಂತಕ್ಕಂಥ ಆಜ್ಞೆಯನ್ನು ಮೀರಿ ನಡೆದಂತಹ ಅಶುದ್ಧ ನಮ್ಮ ಹೃದಯದಲ್ಲಿದ್ದರೆ ಅದನ್ನು ಕ್ರಿಸ್ತನ ಬಳಿಗೆ ಬಂದು ನಾವು ತೆಗೆದುಹಾಕುವುದಾದರೆ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ಯೋಚಿಸೋಣ ಪ್ರಿಯ ಕೇಳುಗರೆ, ನಾವು ಎಲ್ಲಿ ಈ ಆಜ್ಞೆಯನ್ನು ಮುರಿದಾಕ್ತಕ್ಕಂಥವರಾಗಿದ್ದೇವೆ, ಮೀರಿ ನಡೀತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಅದನ್ನು ಹರಿತುಕೊಂಡು ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ಜಕ್ಕಾಯನ ರೀತಿಯಲ್ಲಿ ದೇವರು ನಮಗೂ ಸಹ ನಿಮ್ಮ ಮನೆಗೆ ರಕ್ಷಣೆ ಬಂತು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಮ್ಮ ಹೃದಯಗಳಲ್ಲಿ ಆತನು ವಾಸಿಸಲು ಇಷ್ಟಪಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಸ್ವಾಮಿ, ಈ ಆಜ್ಞೆಯನ್ನು ಕೈಗೊಂಡು ನಡೆಯಲು ನನಗೆ ಸಹಾಯ ಮಾಡು ಎಂಬುದಾಗಿ ಈ ದಿನದಲ್ಲಿ ನಾವು ಕೇಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ಕದಿಯಬಾರದು ಅನ್ನುವಂತಹ ಆಜ್ಞೆಯ ಪ್ರಾಮುಖ್ಯತೆಯನ್ನು ನಮಗೆ ತೋರಿಸಿಕೊಟ್ಟಿದ್ದೆ ಸ್ವಾಮಿ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ತಿಳಿದೋ ತಿಳಿಯದೆಯೋ ಈ ಒಂದು ಆಜ್ಞೆಯನ್ನು ಮೀರಿ ನಡೆದಿದ್ದೇವೆ ಸ್ವಾಮಿ. ಆದರೆ ಈ ಸಮಯದಲ್ಲಿ ಸ್ವಾಮಿ ಜಕ್ಕಾಯನ ರೀತಿಯಲ್ಲಿ ನಿನ್ನ ಬಳಿಗೆ ಬರತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಹೃದಯದಲ್ಲಿ ವಾಸ ಮಾಡಿದಲು ಬಾ ಸ್ವಾಮಿ. ನಮ್ಮಲ್ಲಿರ್ತಕ್ಕಂಥ ಈ ಪಾಪ ಅಂತಕ್ಕಂಥ ಅಶುದ್ಧತೆಯನ್ನು ತೆಗೆದುಹಾಕು ಸ್ವಾಮಿ. ಈ ಒಂದು ಆಜ್ಞೆಯನ್ನು ಕೈಗೊಂಡು ನಡೆಯಲು ಸಹಾಯ ಮಾಡು. ರಾಜ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಕ್ರಿಸ್ತನು ಅವರ ಹೃದಯದಲ್ಲಿ ಜೀವಿಸುವುದರ ಮೂಲಕವಾಗಿ ಕಳ್ಳತನ ಅಂತಕ್ಕಂತಹ ಈ ಅಶುದ್ಧವಾದಂತಹ ವಿಚಾರವನ್ನು ಹೃದಯದಿಂದ ತೆಗೆದುಹಾಕಿ ಪರಿಶುದ್ಧರಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.